विग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। इवत्तिनिंद स्वल्प कालपर्यंत ವಾಯಿಕರ ವಂಶಸ್ಥರಾಗಿರ್ತಕ್ಕಂಥ ಸತ್ಯಪರಾಕ್ರಮ ತೀರ್ಥರು ವಾಯಿಕರ ವಂಶಸ್ಥರು. ಆ ವಂಶದಲ್ಲಿ ಬಂದಿರತಕ್ಕಂಥ ವಾಯಿಕರ ಕೃಷ್ಣಾಚಾರ್ಯರು ಅಂತ ಮಹಾನುಭಾವರು, ಅವರ ವಂಶದಲ್ಲಿ ಬಂದಿರತಕ್ಕಂಥ ಪ್ರತಿಭಾ ವಾಯಿಕರನ್ನು ನಮಗೆ ಅತ್ಯಂತ ಬೇಕಾದಂಥ ಕುಟುಂಬ. ಅವರು ಅವರ ತಾತಂದರಾಗಿರ್ತಕ್ಕಂಥ ವಾಯಿಕರ ಕೃಷ್ಣಾಚಾರ್ಯರ ಒಂದು ಆರಾಧನಾ ಸಂದರ್ಭವಾಗಿ ಪ್ರತಿ ವರ್ಷ ಆರಾಧನೆ ಮಾಡ್ತಾ ಇದ್ರು. ಆದರೆ ಈ ಕರೋನಾದಿಂದಾಗಿ ಎಲ್ಲರನ್ನ ಒಂದು ಕಡೆ ಸೇರಿಸೋದು ಆಗ್ತಾ ಇಲ್ಲ. ಆದ ಕಾರಣ ಅವರು ಈ ಸಲ ವಿಶೇಷವಾಗಿ ಅವರ ತಾತಂದಿರ ಪ್ರೀತ್ಯರ್ಥವಾಗಿ ವಿಜಯದಾಸರ ಸುಳಾದಿಗಳ ಪ್ರವಚನ ಮಾಡಿಸಬೇಕು ಅಂದುಕೊಂಡು ಅದನ್ನು ಇವತ್ತಿನಿಂದ ಶುರು ಮಾಡುತ್ತಾ ಇದೆ. ಅದರಲ್ಲಿ ವಿಜಯದಾಸರ ಪ್ರಾರ್ಥನಾ ಭಾಗ ಸುಳಾದಿಗಳು, ಆದ ಮೇಲೆ ತೀರ್ಥಕ್ಷೇತ್ರ ಸುಳಾದಿಗಳು, ಉಪಾಸನಾ ಭಾಗ ಸುಳಾದಿಗಳು, ಪ್ರಮೇಯ ಭಾಗ ಸುಳಾದಿಗಳು, ಸೃಷ್ಟಿ ಪ್ರಕರಣ ಸುಳಾದಿಗಳು, ಸ್ತೋತ್ರ ಭಾಗ ಸುಳಾದಿಗಳು, ಇವೆಲ್ಲ ಅನೇಕ ಸುಳಾದಿಗಳ ಸಮುದ್ರವೇ ಕೂತಿದೆ. ಅಂಥ ವಿಜಯದಾಸರ ಸುಳಾದಿಗಳ ಸಮುದ್ರದಲ್ಲಿ ನಮ್ಮ ವಾಯಿಕರ್ ಕೃಷ್ಣಾಚಾರ್ಯರು ವಿಜಯದಾಸರ ಉಪಾಸಕರು, ಸಿದ್ಧಪುರುಷರು ಅಂಥ ಮಹಾನುಭಾವರು ಒಬ್ಬರ ಮೂಲಕ ಅವರು ಯಾವಾಗ ಸುಳಾದಿ ಹೇಳ್ತಾ ಇದ್ರೆ ಇವರು ಸುಳಾದಿ ಹೇಳಿಸ್ಬೇಕು ಕೇಳಬೇಕು, ಯಾವಾಗ ಹೇಳಿದ್ರು ಒಂದು ಸುಳಾದಿ ಹೇಳ್ತಿದ್ರಂತೆ. ಅವಾಗ ಅವ್ರು ಕೇಳಿದ್ರಂತೆ, ಸ್ವಾಮಿ ನೀವು ಈ ಸುಳಾದಿ ಯಾಕೆ ಹೇಳಿಸ್ತೀರಿ ನಮ್ಮ ಮೂಲಕ ಅಂದರೆ, ಇದಷ್ಟು ಪ್ರಿಯವಾದ್ದು ವಿಜಯದಾಸರ ಸುಳಾದಿಗಳಲ್ಲಿ ಇವಾಗ ಈ ಹೇಳತಕ್ಕಂಥ ಒಂದು ಸುಳಾದಿ ಅಪೇಕ್ಷಾ ಎನ್ನಾದಿ ಇದೆ ಅಂತ ಏನಿದೆ ಅದು ವಾಯಾಚಾರ್ಯರಿಗೆ ಅತ್ಯಂತ ಅದು ಸದಾ ಇಷ್ಟವಾಗಿ ಯಾವಾಗಲೂ ಅವರು ಮನಸ್ಸಿನಲ್ಲಿ ಮಂತ್ರದಂತೆ ಜಪ ಮಾಡಿದಂಥ ಸುಳಾದಿ. ಹಾಗೆ ಇನ್ನು ಪ್ರಮೇಯ ಭಾಗ ಸುಳಾದಿಗಳು ಉಪ್ಪುಲಿ ಮಧ್ವರಾಯರವರು ಹೇಳುತ್ತಿದ್ದರಂತೆ ಒಂದೊಂದು ಭಾಗ ಸುಳಾದಿ ವಿಜಯದಾಸರ ಒಂದೊಂದು ಅಂಗದಂತೆ ತಗೊಂಡರೆ ಹೃದಯ ಭಾಗ ಯಾವುದು ಅಂತ ಹೇಳಿದರೆ ಪ್ರಮೇಯ ಭಾಗ ಸುಳಾದಿ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಗುರುಗಳಂತರ್ಯಾಮಿ ವಿಜಯದಾಸ ಗುರುಗಳಂತರ ಅಂತರ್ಯಾಮಿ ಆ ಗೋಪಾಲಕೃಷ್ಣನ ಪದಾರವಿಂದಕ್ಕೆ ಅರ್ಪಣೆ ಮಾಡಲಿಕ್ಕಾಗಿ ನನಗೆ ಗೊತ್ತಿದ್ದಷ್ಟು ಯಥಾಶಕ್ತಿ ಯಥಾಮತಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ದಾಸರು ಅನೇಕ ಸುಳಾದಿಗಳಲ್ಲಿ ಈ ಸುಳಾದಿಯನ್ನು ರಚನೆ ಮಾಡಿದ ಕ್ರಮವೇ ಚೆನ್ನಾಗಿದೆ ನೋಡಿ. ಹೇಳ್ತಾರೆ ಅಪೇಕ್ಷೆ ಎನ್ನಾದಿ ಇದೆ ಮತ್ತೊಂದಾವುದು ಇಲ್ಲ ಅಪಾರ ಗುಣ ನಿಧಿ ಅವಧರಿಸೋ. ಹೇ ಸ್ವಾಮಿ ಅಪಾರ ಗುಣನಿಧಿ ದೇವರನ್ನು ಸಂಬೋಧನ ಮಾಡುವ ಕ್ರಮ ಬಿಂಬನನ್ನ ಅಪಾರ ಗುಣನಿಧಿ ಅಂದರು. ಅಂದರೆ ನಮಗೆ ಏನಾದರೂ ಒಂದು ಫಲ ಬೇಕಾದರೆ ಯಾರನ್ನ ಕೇಳಬೇಕು? ಏನಾದರೂ ಒಂದು ಫಲ ಬೇಕಾದರೆ ಯಾರನ್ನ ಕೇಳಬೇಕು? ಕೊಡಲಿಕ್ಕೆ ಸಮರ್ಥರಾದವರು ಕೊಡುವ ಬುದ್ಧಿ ಇದ್ದವರು ಎರಡಿರಬೇಕು. ಒಂದಾ ದುಡ್ಡು ದುಗ್ಗಾಣಿ ಸಾಮರ್ಥ್ಯ ಇರಬೇಕು, ಎರಡನೇದು ಇದ್ದರೂ ಕೊಡಬೇಕು ಅಂಬ ಬುದ್ಧಿ ಇರಬೇಕಲ್ಲ. ಅದಕ್ಕೆ ದೇವರಲ್ಲಿ ನೋಡಿದರೆ ಒಂಥ ಅಲ್ಲ ಒಂದಲ್ಲ ಎರಡಲ್ಲ ಅಪಾರ ಗುಣಗಳಿವೆ. ಏನು ಅಪಾರ ಗುಣಗಳಲ್ಲಿ ಒಂದು ಗುಣ ಅಂದರೆ ನಮ್ಮಲ್ಲಿ ಕರುಣೆ ಇರೋದು, ದೀನರಾದವರಲ್ಲಿ ಸದಾ ಕರುಣೆ ಇರೋದು, ದೀನರಾದವರನ್ನು ಉದ್ಧಾರ ಮಾಡಬೇಕೆಂಬ ಹಂಬಲ ಇರೋದು, ದೀನರು ಕೊಟ್ಟಂಥದ್ದನ್ನ ದಯದಿಂದ ಸ್ವೀಕಾರ ಮಾಡೋದು, ಇವೆಲ್ಲ ಭಗವಂತನಲ್ಲಿ ದೊಡ್ಡ ದೊಡ್ಡ ಗುಣಗಳು. ನಾವು ಉದ್ಧಾರ ಆಗ್ಲಿಕ್ಕೆ ಬೇಕಾದಂತಹ ಗುಣಗಳು ದೇವರಲ್ಲಿ ತುಂಬಾ ಆಯಿತು. ಅದಕ್ಕೆ ದೇವರನ್ನ ಒಂದಲ್ಲ ಎರಡಲ್ಲ ನೋಡುತ್ತಾರ ಗುಣಗಳ ರಾಶಿಯನ್ನ ತುಂಬಿ ಹೋಗಿದೆ. ಅದಕ್ಕೆ ಅಪಾರ ಗುಣ ನಿಧಿ ಅವಧರಿಸೋ ಕೇಳೋ. ಅವಧರಿಸೋ ಎಂಬುದು ಬರೀ ಕೇಳೋದು ಅಂತಷ್ಟೇ ಅಲ್ಲ, ನಿನ್ನ ಮನಸ್ಸಿಗೆ ತಂದುಕೋ. ದೇವ ಕೇಳ್ತಾನೆ ಏನು ಬೇಕು ನಿಂಗೆ? ಅಪೇಕ್ಷೆ ಎನ್ನದಿದೆ ಮತ್ತೊಂದಾವುದು ಇಲ್ಲ, ಒಂದಿದಪ್ಪ ಇನ್ಯಾವ ಮತ್ತೆ ಯಾವುದಿಲ್ಲ. ಹೌದಾ, ಏನು ಅಪೇಕ್ಷೆ ಇದೆಪ್ಪ ನಿಂಗೆ? ರಾಜ ಆಗ್ಬೇಕೇನು? ಭೂಪಾಲನಾಗುವುದು ಎಂದೆಂದಿಗೂ ಅಲ್ಲೇ, ರಾಜನಾಗೋದು ಎಂದೆಂದಿಗೂ ಬೇಡ ಸ್ವಾಮಿ ನನಗೆ. ಯಾಕೆ? ಅನೇಕ ಜನ ರಾಜರು ಹಿಂದೆ ಇಡೀ ಭೂಮಂಡಲವನ್ನೇ ಪರಿಪಾಲನೆ ಮಾಡತಕ್ಕಂಥವರು ಕೊನೆಗೆ ಎಲ್ಲವನ್ನ ಬಿಟ್ಟು ಕಾಡಿಗೆ ಸೇರಿ ನಿನ್ನ ಪಾದ ಹಿಡಿದ್ರಯ್ಯ, ನೀನು ಅನುಗ್ರಹ ಮಾಡಿದ್ದಿ ನನಗೆ, ಮತ್ತ ರಾಜ್ಯ ನನಗೆ ಯಾಕೆ? ಭೂಪಾಲನಾಗುವುದು ಎಂದೆಂದಿಗೂ ಅಲ್ಲೇ, ಕೌಪೀನ ವಿರಲಿ ನನಗೆ ಸಂತತದಲ್ಲಿ ಸ್ವಾಮಿ. ನನಗೆ ಕೌಪೀನವೇ ಇರಲಿ ಹರಿಯೇ, ಆ ರಾಜನಾಗಿ ನಾನು ಬದುಕೋದು ಬೇಡ ಅಂದ್ರು. ಯಾಕೆ? ಕೌಪೀನದಲ್ಲಿ ಇರತಕ್ಕಂಥ ಸಂತೋಷ ಪೀತಾಂಬರದಲ್ಲಿ ಇಲ್ಲ. ಅದಕ್ಕೆ ರುದ್ರದೇವರಂಥ ಮಹಾನುಭಾವರು ಧಾರಣೆ ಮಾಡಿದ್ದೇ ಕೌಪೀನವನ್ನ. ಹನುಮಂತ ಧಾರಣೆ ಮಾಡಿದ್ದೇ ಕೌಪೀನ. ಅದಕ್ಕೆ ಹೇಳಿದ್ರು, ಕೌಪೀನ ಧಾರಣೆ ಮಾಡುವುದರಲ್ಲಿ ಬರೋ ಸಂತೋಷ ಇನ್ಯಾವುದರಲ್ಲಿ ಬರಲ್ಲ. ಅದಕ್ಕೆ ಕೌಪೀನ ವಿರಲಿ ಯನಗೆ ಸಂತತ ಸ್ವಾಮಿ. ನಂತರ ಅಂತ ಹೇಳ್ತಾರೆ, ನನ್ನ ಸಾಧನೆಯನ್ನೆಲ್ಲ ಧ್ವಂಸ ಮಾಡುವ ಒಂದು ಶತ್ರುವಿದೆ. ಯಾವುದು? ಕಾಮದ ಎರಡನೇ ಮುಖ, ಬಯಕೆ. ಬಯಕೆ ಈಡೇರದೆ ಹೋದರೆ ಬರೋದೇ ಆ ಮುಖ. ಯಾವುದು? ಸಿಟ್ಟು. ಸಿಟ್ಟು ಬಂತ, ಸಾಧನೆ ಧ್ವಂಸ ಅಂತ ಅರ್ಥ. ಸಿಟ್ಟು ಬಂತ, ಸಿಟ್ಟು ನಮಗೆ ಬರುತ್ತ, ಯಾಕೆ ಬರಲ್ಲ, ಮೂಗಿನ ತುದಿಯಲ್ಲೇ ಕೂತಿರುತ್ತೆ. ಮನೆಯಲ್ಲಿದ್ದವರ ಮೇಲೆ ಸಿಟ್ಟು, ಹೊರಗಿದ್ದವರ ಮೇಲೆ ಸಿಟ್ಟು, ಗುರುಗಳ ಮೇಲೆ ಸಿಟ್ಟು, ದೇವತೆಗಳ ಮೇಲೆ ಸಿಟ್ಟು, ದೇವರ ಮೇಲೂ ಸಿಟ್ಟು. ಯಾರೋಪ್ಪ ದೇವ್ರ ಪೂಜೆ ಮಾಡೋ ಕಾಲಕ್ಕೆ ತಟ್ಟನೆ ಇಡ್ತಾ ಇದ್ರಂತೆ, ತಟ್ಟೆ ತಂಬಿಗೆ ತಾಳಿ ಎಲ್ಲ. ಯಾರ ಕೇಳದಂತೆ, ಯಾರ ಮೇಲೆ ತೋರಿಸ್ತಾ ಇದ್ರಿ ಸಿಟ್ಟದನ್ನ ಅಂದ್ರೆ, ಗೋ ಎದುರಿ ಕೂತಾನಲ್ಲ ದೇವರು, ಅವನ ಮೇಲೆ ತೋರಿಸ್ತಾ ಇದ್ದೀನಿ. ಆದ್ರೆ ಅಲ್ಲಿ ಎದುರಿಗೆ ದೇವರೊಬ್ಬರು ಇದ್ದಾರೆ, ಎಚ್ಚರ ಇದ್ರೆ ಇದ್ದಾರೆ ಸಿಟ್ಟು ತೋರಿಸೋದು. ಯಾರು ಇಲ್ಲ ಅನ್ಕೊಂಡ್ರೆ, ದೇವರೇ ಇಲ್ಲ ಅನ್ಕೊಂಡ್ರೆ ಸಿಟ್ಟು ತೋರಿಸೋ ಪ್ರಸಂಗ ಬರ್ತಾ ಇದ್ದಿಲ್ಲ. ಆ ಸಿಟ್ಟು ತೋರಿಸೋದ್ರಲ್ಲೂ ಸ್ವಲ್ಪ ಸೌಂದರ್ಯ ಇದೆ. ಏನಂದ್ರೆ ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಬಂತಲ್ಲ. ಆ ರೀತಿಯಲ್ಲಿ ದೇವರ ಮೇಲೆ ಸಿಟ್ಟು, ಎಲ್ಲದರ ಮೇಲೆ ಸಿಟ್ಟು ತೋರ್ತಾ ಇರ್ತೀವಿ. ಅದರಿಂದ ಏನಾಗತ್ತೆ? ದೇವರು ದೂರ, ದೊಡ್ಡವರು ದೂರ, ಗುರುಗಳು ದೂರ, ನಮ್ಮವರು ದೂರ, ನಮ್ಮ ಇಷ್ಟಾರ್ಥಗಳೆಲ್ಲ ದೂರ, ಸಕಲವೂ ಧ್ವಂಸ ಆಗೋದು ಸಿಟ್ಟಿನಿಂದ. ಅದಕ್ಕೆ ಸಿಟ್ಟನ್ನ ಸ್ವಲ್ಪ ದೂರದಲ್ಲಿಟ್ಟವರೇ ಬದುಕ್ತಾರೆ. ಈ ಆಸೆ, ಆಸೆಯಿಂದ ಬರೋದೇ ಅದು ಈಡೇರದೆ ಹೋದಾಗ ಸಿಟ್ಟು. ಅದರ ಮಧ್ಯೆ ಒಂದು ಹುಟ್ಟಿಕೊಂಡು ಬರೋದು ಹಠ. ಹಠ ಅಂತಿರುತ್ತೆ, ಅದು ಬರಬಾರದು. ಅದು ಬಂದ್ರೆ ಮುಗಿದೋಯ್ತು ಬದುಕಿನಲ್ಲಿ. ಬರಬಾರದಂಥ ಎಲ್ಲ ತೊಂದರೆಗಳು ಬಂದ್ಬಿಡುತ್ತೆ ಹಠ ಬಂದ್ರೆ. ಅದನ್ನೇ ಹೇಳ್ತಾ ಇದ್ದಾರೆ, ಕೋಪವೇ ಬೇರರಿಸಿ ಕಿತ್ತಿ ಕಾಡೆಗೆ ಮಾಡು, ಕಾಪಾಡು ಇದೆ ನಿನ್ನ ಬೇಡಿ ಕೊಂಬೆ. ಆ ಕೋಪವನ್ನ ಬೇರು ಸಹಿತ ಕಿತ್ತಿ ಕಡೆಗೆ ಮಾಡು ಹರಿಯೇ. ಆ ಕೋಪ ಒಂದಿದ್ದರೆ, ಈ ಕೋಪ ಇರುತ್ತೆ ಆದ ಮೇಲೆ ಇನ್ನೊಂದೇನೋ ತಲೆಯಲ್ಲಿ ಕೂತಿರುತ್ತೆ. ಏನದು ಅಂದ್ರೆ, ನಮಗೇನು ಬೇಕೋ ಗೊತ್ತಿಲ್ಲದೆ ಇರೋದೇ ದೊಡ್ಡ ದುರಂತದ ಹಂತ. ನಮಗೇನು ಬೇಕೋ ಗೊತ್ತಿಲ್ಲದೆ ಇರೋದು, ದೊಡ್ಡವರ ಮಾತು ಕೇಳದೆ ಇರೋದು. ಎಲ್ಲಾ ಸುಗುಣಗಳ ಸೌಂದರ್ಯ ರಾಶಿ ಅಂದ್ರೆ ನಾವೇ. ಅದನ್ನೇ ಹೇಳ್ತಾ ಇದ್ದಾರೆ, ಕೋಪವೇ ಬೇರರಿಸಿ ಕಿತ್ತಿ ಕಡೆಗೆ ಮಾಡು. ಯಾಕೆ ಬೇರರಿಸಿ ಕಿತ್ತು ಅಂದ್ರು? ಎಷ್ಟು ಕಿತ್ತಿದ್ರು ಏನೋ ಒಂದು ಬೇರು ಉಳ್ಕೊಂಡೇ ಬಿಡೋದ್ ಸ್ವಾಮಿ ಇದನ್ನ. ನಾ ಹಾಗೆ ನೋಡೋಟೇ ಗಿಡ ಕೂತಿರುತ್ತೆ. ಸಿಟ್ಟು ಗೆದ್ದೆ ಅಂತ ನಾ ಅಂದುಕೊಂಬೋದ್ರೊಳಗೆ ಸಿಟ್ಟು ಬಂದಿರತ್ತಪ್ಪ. ಕಾಪಾಡು ಇದೇ ನಿನ್ನ ಬೇಡಿ ಕೊಂಬೆ. ಏ ಸ್ವಾಮಿ, ನಿನ್ನ ಇದೇ ಬೇಡ್ಕೊಳ್ತೀರಪ್ಪ, ಇದೇ ಕಾಪಾಡು ಹರಿಯೇ. ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ, ಆಪತ್ತು ಕಾಲಕ್ಕೆ ಧೈರ್ಯ ನೀಯೋ. ಈ ಸುಳಾದಿ ಬಹಳ ಸುಂದರವಾದ, ಇದು ನಿತ್ಯ ಹೇಳ್ಕೊಳ್ತಾ ಬಂದರೆ ದೊಡ್ಡ ಮಂತ್ರ ಇದು, ಸಿದ್ಧಿಗೆ ಕಾರಣ ಆಗುತ್ತೆ. ಹೇಳ್ತಾರೆ, ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ. ಮೂರು ತಾಪಗಳು, ತಾಪತ್ರಯಗಳು ಅಂದ್ರೆ ಮೂರು ತಾಪಗಳು, ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ ಅಂದ್ರು. ಆದಿ ದೈವಿಕ ತಾಪ ಅಂದ್ರೆ ಹೊರಗಿನ ಪ್ರಕೃತಿಯ ವಿಕೋಪದಿಂದ ಬರತಕ್ಕಂಥ ತೊಂದರೆಗಳು. ಮಳೆ ಬಂತು ವಿಪರೀತ, ಆ ಮಳೆಯಿಂದ ಮನೆ ತೊಂದರೆ ಕೊಡೋದು, ಯಾವುದೋ ಒಂದು ಆಗೋದು, ಹೊರಗಿನ ಕಾಟ. ಬರೇ ಮಳೆ ಅಲ್ಲ, ಎಲ್ಲ ರೀತಿ ಹೊರಗಿನ ಕಾಟಗಳು, ವ್ಯಕ್ತಿಗಳ ಮೂಲಕ ಕಾಟ, ಪದಾರ್ಥಗಳ ಮೂಲಕ ಕಾಟ, ಇದೆಲ್ಲ ಹೊರಗಿನ ಕಾಟ. ಆದಿ ದೈವಿಕ, ದೈವಿಕ ಅಂದ್ರೇನು, ದೇವತೆಗಳ ಅಧೀನದಲ್ಲಿರತಕ್ಕಂಥ ಒಂದು ಹೊರಗಿನ ತೊಂದರೆಗಳು. ಇನ್ನ ಆದಿ ಭೌತಿಕ ಅಂದ್ರೆ ಯಾವುದು ಅಂತ ಹೇಳ್ತಾರೆ, ಈ ಶರೀರಕ್ಕೆ ಬರತಕ್ಕಂಥ ನಾನಾ ವ್ಯಾಧಿಗಳು ತೊಂದರೆಗಳೆಲ್ಲ ಆದಿ ಭೌತಿಕ. ಆದಿ ಅಲ್ಲ, ಆದಿ ಧಕಾರ, ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ, ಆಧ್ಯಾತ್ಮಿಕ. ಹಾ, ಅಂದರೆ ಶರೀರದಲ್ಲಿ ಬರತಕ್ಕಂಥ ನಾನಾ ವಿಕೋಪಗಳು ಪರಿಣಾಮಗಳು, ಏನು ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ ಅಂದ್ರು ಯಪ್ಪ ಹಾಗೆ ಎಲ್ಲ ತೊಂದರೆ ಆಗ್ತಾ ಇರತ್ತಲ್ವಾ. ಶಾರೀರಿಕ ತೊಂದರೆಗಳು. ಇನ್ನ ಆಧ್ಯಾತ್ಮಿಕ ಅಂದ್ರೆ ಮಾನಸಿಕ ತೊಂದರೆಗಳು, ಮೆಂಟಲ್ಲಿ ತುಂಬಾ ಡಿಸ್ಟರ್ಬ್, ಮನಸ್ಸು ತುಂಬಾ ವ್ಯಗ್ರ ಆಗಿರೋದು ಎಲ್ಲಾರ ತೊಂದರೆಗಳಿಗೂ ಕಾರಣ ಆಗಿರುತ್ತೆ. ಅದಕ್ಕೆ ಮೂರು ತಾಪಗಳು, ಮಾನಸಿಕ ತಾಪ, ಶಾರೀರಿಕ ತಾಪ, ಹೊರಗಿನ ನಾನಾ ರೀತಿಯಾಗಿರ್ತಕ್ಕಂಥ ಕಾಲಕ್ಕೆ ತಕ್ಕಂಥ ಹೊರಗಿನ ತಾಪಗಳು, ಈ ಮೂರೇ ನಮಗಿರೋದು. ಅದಕ್ಕೆ ಹೇಳ್ತಾರೆ, ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ. ಈ ತಾಪತ್ರಯಗಳನ್ನು ತಡ್ಕೊಂಬೋದು ಹೇಗೆ, ಈ ತಾಪತ್ರಯಗಳು ಕೊಡೋದು ಯಾರು, ದೇವರೇ ಕೊಡೋದು. ಹೌದಾ, ದೇವರೇ ಕೊಡೋದಾ, ಹೌದು. ನಮ್ಮ ಕರ್ಮಾನುಸಾರ ನಮ್ಮದೇ ಆದ ತಾಪತ್ರಯಗಳನ್ನು ನಮಗೆ ಭಗವಂತ ಉಣಿಸ್ತಾ ಇದ್ದಾನೆ, ನೋಡಪ್ಪ ನಿಂದೇ ಶೇರಿದು ಅಂತ. ಹೌದಾ, ಹಾಗಾದ್ರೆ ಆ ತಾಪತ್ರಯಗಳನ್ನು ತರುವವನು ಇವನೇ, ಅದರ ಅಂಟು ಕೊಡೋದು ಇವನೇ. ಅವಾಗಂದು ಎಲ್ಲ ಮಾಡು, ನನ್ನೊಳಗಿದ್ದುಕೊಂಡು ಅದನ್ನು ತಾಳುವಂತೆ ಪ್ರೇರಣೆ ಮಾಡೋದು ನೀನೇ ಅಲ್ಲಪ್ಪ ಹರಿಯೇ, ಮಾಡಿಬಿಡು. ಏನು ಬೇಕಾದ್ರೂ ಬರಲಿ, ತಡ್ಕೊಳ್ಳುವಂತೆ ಬಂದ್ಬಿಟ್ರೆ ಏನಿದ್ರು ಒಂದೇ, ಇಲ್ಲದಿದ್ರು ಒಂದೇ. ಹೌದ್ ತಾನೆ, ತಡ್ಕೊಳ್ಳೋ ತಾಕತ್ತು ಬೇಕು. ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ ಅಂದ್ರೆ ಅಲ್ಲಿ ಅಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ನೀನು ಒಂದು ವೇಳೆ ತಾಳುವಂತೆ ಪ್ರೇರಣೆ ಮಾಡದಿದ್ದರೆ ಚೂರು ಚೂರು ಕಷ್ಟಗಳಿಗೆ ಏನು ಬಗ್ಗಿ ಬೆಂಡಾಗಿ ಬಿಡುತ್ತೇವೆ ಹರಿಯೇ, ನೀನೇ ನಿಂತು ಮಾಡಬೇಕು. ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ, ಆಪತ್ತು ಕಾಲಕ್ಕೆ ಧೈರ್ಯ ನೀಯೋ. ಇದಕ್ಕಂದ್ರೆ ಈ ತಾಪತ್ರಯಗಳು ಬಂದಾಗ ಅದೇ ಆಪತ್ತು ಕಾಲ ಅಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ತಾಪತ್ರಯಗಳು ಬಂದಾಗ ಬಂದರೆ ಅದು ಆಪತ್ತಲ್ಲ, ತಾಪತ್ರಯಗಳು ಬಂದರೆ ಅದು ಆಪತ್ತಲ್ಲ, ಆಪತ್ತು ಕಾಲ ಬೇರೆ. ಆಪತ್ತು ಕಾಲ ಅಂದ್ರೆ ಯಾವುದು, ಮರಣಾದಿ ತೊಂದರೆಗಳು, ಅಪಮೃತ್ಯು ಮೊದಲಾದಂತ ತೊಂದರೆಗಳು, ಅದು ಮೇಲ್ನೋಟದ ಆಪತ್ತು. ಇನ್ನ ನಿಜವಾದ ಆಪತ್ತು ಯಾವುದು ಇದ್ರೆ ಹೇಳ್ರಿ. ಅಂದ್ರೆ ನಮ್ಮವರು ಅಂತ ಆಗಿರತಕ್ಕಂಥ ಗುರುಗಳು ದೂರ ಆಗೋದು, ಗುರುಗಳು ದೂರ ಆಗೋದು, ಗುರುಗಳು ದೂರ ಆಗೋದು ಅಂದ್ರೆ ದೃಷ್ಟಾಂತ ಒಂದು ಕೊಡ್ತೀರಾ? ಇಂದ್ರದೇವರಿಗೆ ಅವರ ಪ್ರಾಣ ಆಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರು ದೂರ ಆದರು. ಇಂದ್ರದೇವರು ಮಾಡಿದ ಚೂರು ತಪ್ಪಿಗೆ ಸಭೆಯಲ್ಲಿ ಬರತಕ್ಕಂಥವರನ್ನ ನೋಡಿ ಎದ್ದಿಲ್ಲ. ಅದಕ್ಕೆ ಮುನಿದು ಹೊರಟು ಹೋದರಲ್ವ ಬೃಹಸ್ಪತ್ಯಾಚಾರ್ಯರು, ಎಂಥ ಪಡಬಾರದ ಪಾಟಲು ಪಟ್ಟದ್ದಾಯಿತು. ಗುರುಗಳ ಅನುಗ್ರಹ ಇದ್ದರೆ ಅಷ್ಟು ಸುಖ, ಗುರುಗಳ ಆಗ್ರಹ ಬಂದರೆ ಮುಗದೇ ಹೋಯ್ತಲ್ಲ, ಅದು ಆಪತ್ತು. ದೇವರ ಚಿಂತನೆಯನ್ನ ನಮಗೆ ದಯಪಾಲಿಸುವಂಥ, ದೇವರ ಚಿಂತನೆಯನ್ನು ನಮಗೆ ದಯಪಾಲಿಸುವಂಥ ಗುರುಗಳು ನಮಗೆ ದೂರ ಆದರ, ಗುರುಗಳನ್ನು ನಾವು ದೂರ ಮಾಡಿಕೊಂಡುವ. ಇಂದ್ರದೇವರೇ ಸಾಕ್ಷಿ, ಅದು ಆಪತ್ತು ಕಾಲ. ಅಂತಹ ಆಪತ್ತು ಕಾಲ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ, ಅದು ಬಾರದಂತೆ ಮಾಡು ಹರಿ. ದೇವರ ವಿಸ್ಮರಣೆ ಪ್ರಧಾನ ಆಪತ್ತು ಅಂದ್ರು. ಹರಿವಾಯು ಗುರುಗಳ ವಿಸ್ಮರಣೆ ಅದೇ ದೊಡ್ಡ ಆಪತ್ತು. ನಿನ್ನ ನಿನ್ನವರ ಸ್ಮರಣೆ ಸಕಲ ಸಂಪತ್ತು. ನಿನ್ನ ಸ್ಮರಣೆ ನಿನ್ನವರ ಸ್ಮರಣೆ ಸಕಲ ಸಂಪತ್ತು ಹರಿಯೇ. ಇದು ದಯಪಾಲಿಸು. ಅದಕ್ಕೆ ನಿನಗೂ ನಿನ್ನವರಿಗೂ ದೂರ ಆಗುವ ದೌರ್ಭಾಗ್ಯ ಕೊಡಬೇಡ ಹರಿಯೇ, ದಯವಿಟ್ಟು ಅನುಗ್ರಹ ಮಾಡಿ, ಇದಕ್ಕಿಂತ ನಾನು ಬೇಡಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ ಆಪತ್ತು ಕಾಲಕ್ಕೆ ಧೈರ್ಯವಿಯೋ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲೋ ನಿಂಗೆ ಏನೇನು ಬೇಕು ಪಟ್ಟಿಕೊಡು, ನಿಂಗೆ ಮೋಕ್ಷ ಬೇಡೇನು? ಆಪವರ್ಗವೇ ಒಲ್ಲೆ, ಪರಾಕಷ್ಟ ಕೇಳ್ಕೊಳ್ತಾ ಇದ್ದಾರೆ. ಆಪವರ್ಗವೇ ಒಲ್ಲೆ, ಅನುದೀನ ನಿನ್ನ ನಖ ದೀಪದ ಬೆಳಕಿನಲ್ಲಿ ಲೋಲ್ಯಾಡಿಸು. ಈ ಸಬ್ಜೆಕ್ಟೇ ನಮಗೆ ಗೊತ್ತಿರಲ್ಲ, ಯಾಕೆ ನಮ್ಮ ಹೃದಯದಲ್ಲಿ ಕಮಲದ ಚಿಂತನೆ, ಆ ಹೃದಯ ಕಮಲದೊಳಗೆ ಭಗವಂತನಿದ್ದಾನೆ ಎಂಬ ಚಿಂತನೆ, ಆ ಭಗವಂತನ ಚಿಂತನೆಗಾಗಿ ಹೊರಗಿನ ಒಂದು ಮೂರ್ತಿಯ ಚಿಂತನೆ, ಆ ಮೂರ್ತಿಯನ್ನು ಚಿಂತಿಸಿ 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 ಆ ಮೂರ್ತಿಯೇ ನಮ್ಮ ಹೃದಯದಲ್ಲಿ ಬರುವಂತೆ ಮಾಡಿಕೊಳ್ಳೋದು, ಆ ಮನಸ್ಸಿನಲ್ಲಿ ಬಂದ ಜಡವಾದ ಮೂರ್ತಿಯೇ ದೇವರಲ್ಲ, ಅದರೊಳಗೆ ಪುನಃ ಜ್ಞಾನಾನಂದಮಯನಾದ ಸ್ವಾಮಿಯ ಚಿಂತನೆ, ಅವನ ಶರಣಾಗತಿ, ಹರಿಯೇ ಅನುಗ್ರಹ ಮಾಡು ಅಂತ ಕೇಳಿಕೊಳ್ಳುವಾಗ ಈ ಧ್ಯಾನ ಮಾಡುವಂಥ ವ್ಯಕ್ತಿ ಇರ್ತಾನಲ್ಲ, ಈ ಧ್ಯಾನ ಮಾಡುವಂಥ ವ್ಯಕ್ತಿಯ ಹೃದಯದಲ್ಲಿ ಆ ವ್ಯಕ್ತಿ ನಿತ್ಯವೂ ಚಿಂತನೆ ಮಾಡತಕ್ಕಂಥ ಪ್ರತಿಮೆ ಏನಿರುತ್ತೆ, ಆ ಪ್ರತಿಮೆಯ ಮೂರ್ತಿ ಏನು ಮನದಲ್ಲಿ ಮೂಡಿರುತ್ತೆ, ಆ ಮೂರ್ತಿಯ ಪಾದದಲ್ಲಿ ಏನು ಉಗುರಿರುತ್ತೆ, ಅದು ಮೂರ್ತಿ ಇದ್ದದ್ದೇ ಚಿಂತನೆ ಮಾಡ್ತಿರ್ತಾನೆ ಈತ. ಆದರೆ ಇದ್ದಕ್ಕಿದ್ದಂತೆ ಏನಾಗತ್ತೆ, ಒಂದು ಫೈನ್ ಡೇ ಅಂದರೆ ಆತನಿಗೆ ಗೊತ್ತಿಲ್ಲದೆ ಆ ಧ್ಯಾನ ಮಾಡುವಾಗ ಚಿಂತನೆ ಮಾಡುವ ಮೂರ್ತಿಯ ಪಾದದ ಉಗುರಿನಿಂದ ಕಾಂತಿ ಬರಲಿಕ್ಕೆ ಶುರು ಆಶ್ಚರ್ಯ ಎಂಬೋ ಶಬ್ದದ ಅನುಭವ ಆವಾಗ ಆವಾಗ ಆಗುತ್ತವನಿಗೆ. ಆ ಹತ್ತು ಉಗುರಿನಿಂದ ಕಾಂತಿ ಬರಲಿಕ್ಕೆ ಶುರು ಆಗುತ್ತೆ. ಆ ಕಾಂತಿ ವಿಶೇಷವಾಗಿ ಆ ಕಾಂತಿಯ ಬೆಳಕಿನಲ್ಲಿ ದೇವರು ಕಾಣ್ತಾ ಇರ್ತಾರೆ. ದೇವರ ಪಾದ, ಆ ಪಾದದ ಉಗುರು, ಉಗುರಿನ ಕಾಂತಿ, ಆ ಕಾಂತಿಯ ಬೆಳಕಿನಲ್ಲಿ ಜೀವ ದೇವರನ್ನ ನೋಡ್ತಾ ಬರ್ತಾರೆ. ಸಬ್ಜೆಕ್ಟೇ ನಮ್ಗೆ ಗೊತ್ತಿಲ್ಲಲ್ಲ ಇದು, ಅದಕ್ಕೆ ನಾವು ಏನೋ ಅನ್ಕೊಳ್ತೀವಿ. ಇಷ್ಟು ಪ್ರಾಕ್ಟೀಸ್ ಅದೆ ಹಿಂದೆ. ಅದು ಆ ರೀತಿಯಲ್ಲಿ ಆ ಬೆಳಕು ಬರಬೇಕಾದ್ರೆ ಅಷ್ಟು ದಿವಸಗಳ ಕಾಲ, ಅಷ್ಟು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಧ್ಯಾನ ಮಾಡಿ 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 ಇದಕ್ಕಾಗಿ ಕಾದಿರ್ತಾರೆ. ನಮಗೂ ಹೃದಯದಲ್ಲಿ ಆ ಭಗವಂತನ ಪಾದದಿಂದ ಬೆಳಕು ಬರುತ್ತಾ ನಾವು ಕಣ್ಣಾರೆ ನೋಡಬೇಕು ಆ ಬೆಳಕನ್ನು. ಆ ಬೆಳಕಿನಲ್ಲಿ ನಾವು ಲೋಲ್ಯಾಡಿಸು ಅಂದರೆ ಆ ಪಾದದ ಕಾಂತಿ, ಅದು ತಂಪಾದ ಕಾಂತಿ ನಮ್ಮ ಎಲ್ಲ ತಾಪವನ್ನು ಪರಿಹಾರ ಮಾಡತಕ್ಕಂಥ ಕಾಂತಿ ಅದು ಹೊರಗೆ ಬರುತ್ತೆ. ಅದನ್ನು ಕೇಳ್ತಾ ಇದ್ದೆ, ಏ ಸ್ವಾಮಿ ಆಪವರ್ಗವೇ ಒಲ್ಲೆ, ನನಗೆ ಆ ಮೋಕ್ಷವೂ ಬೇಡ. ಯಾಕೆ ಮೋಕ್ಷ ಬೇಡ? ನಿನ್ನ ನಖ ದೀರ್ಘಿತಿ ಚಂದ್ರಿಕಾ, ಆ ವಿಶೇಷವಾದ ದೇವರ ಪಾದದ ಉಗುರಿನಿಂದ ಬಂದಿರತಕ್ಕಂಥ ಬೆಳದಿಂಗಳು, ಕಾಂತಿಯ ಬೆಳದಿಂಗಳಲ್ಲಿ ವಿಶೇಷವಾಗಿ ಹೇಳ್ತಾರೆ, ಮನಶ್ಚಕೋರ ಸಂತಾರ ಸಂಸಾರ ಸಂತಪ್ತ ಸತತಂ ಪಿಬ, ಆ ಬೆಳಕನ್ನು ಕುಡಿತ ಅಂತ ಜೀವ ಅಂದರೆ ಆ ಬೆಳಕನ್ನು ಹೀರುತ್ತಾ ಬರ್ತ, ಆ ಬೆಳಕಿನ ಆನಂದ ಇನ್ನು ಯಾವ ಶಬ್ದ ಹಾಕಬೇಕು? ಆ ಬೆಳಕಿನಲ್ಲಿ ಇವ ಆನಂದ ಪಡ್ತಾನೆ ಎಂಬುದಕ್ಕೆ ಏನಾದರೂ ಒಂದು ಆಪ್ಟ್ ವರ್ಡ್ ಇದೆಯಾ ಅಂದರೆ ಲೋಲಾಡೋದು ಅಂದರೆ ಹ್ಯಾಪಿ ಇನ್ ಎವ್ರಿ ವೇ, ಎಲ್ಲ ರೀತಿಯಲ್ಲಿ ಸಂತೋಷ ಬಂದರೆ ಅದನ್ನು ಲೋಲಾಡೋದು ಅಂತಾರೆ, ಮುಳುಗೋಗೋದು. ಅಭಾವನೆಯಲ್ಲಿ ಹೊರಗೆ ಬರ್ತಾನೋ ಅವ್ನು ಮುಳುಗ ಹೋಗಿದ್ದಾನ ಅದರಲ್ಲಿ ಅಂತ. ಅದೇ ಥರ ದೇವರ ನಿನ್ನ ಆಪವರ್ಗ ವೇವೊಲ್ಲೆ ಅನುದಿನ ನಿನ್ನ ನಖ ದೀಪದ ಬೆಳಗಿನಲ್ಲಿ ಲೋಲಾಡಿಸೋ. ಇದ್ಯಾಕೆ ಕೇಳಿದ್ರಿ ಅಂದ್ರೆ ಆ ಮೋಕ್ಷಕ್ಕೆ ಹೋದ್ರೂ ಇದೇ ಅಲ್ಲ ನಂಗೆ ಬೇಕಾಗಿದ್ದು. ಅಲ್ಲಿ ಏನು ತಿನ್ನೋದು ಜಕ್ಷನ್ ಕ್ರೀಡನ್ ಅವಮಾನ, ತಿನ್ನೋದು ಆಟ ಆಡೋದು ಏನೋ ತಿರುಗಾಡೋದು, ಆ ಮೋಕ್ಷಕ್ಕೆ ಹೋಗಿ ಅದಕ್ಕಾಗಿ ಹೋಗ್ಬೇಕಾ? ಬೇಡ, ನಿನ್ನನ್ನು ಸದಾ ನೋಡುತ್ತಾ ನಿನ್ನ ಶರೀರ ಕಾಂತಿಯ ಆ ಬೆಳದಿಂಗಳಲ್ಲಿ ಸದಾ ಇರುವಂತೆ ಮಾಡು ಹರಿ. ಅದಕ್ಕೆ ಆ ಮೋಕ್ಷಕ್ಕೆ ಹೋಗಿ ಪಡೋದು ಅದೇ ಆನಂದ, ಆದರೆ ಇಲ್ಲೇ ಆನಂದ ಕೊಡು. ನಿನ್ನ ಪಾದದ ಉಗುರಿನ ಆ ಬೆಳದಿಂಗಳಲ್ಲಿ ನಾವು ಸದಾ ಆನಂದ ಪಡುವಂತೆ ಮಾಡಯ್ಯ. ಅದಕ್ಕೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ಆ ಶಬ್ದಗಳು ವಿಜಯ ಪ್ರಭುಗಳು ಹಾಕೋದು. ಅನುದಿನ ನಿನ್ನ ನಖ ದೀಪದ ಬೆಳಕಿನಲ್ಲಿ, ಆ ದೇವರ ಪಾದದ ಉಗುರು ಅದು ದೀಪದಂತೆ ಚೆನ್ನಾಗಿ ಬೆಳಗ್ತಾ ಇದೆ. ದೀಪ ಹಚ್ಚಿಟ್ರೆ ಮುತ್ತಿನಂತೆ ದೀಪ, ಎಷ್ಟು ಚೆನ್ನಾಗಿ ಅದು ಬೆಳಗ್ತಾ ಕಾಂತಿ ಕೊಡ್ತಾ ಆನಂದ ಕೊಡ್ತಾ ಇರ. ದೇವ್ರ ಮುಂದೆ ದೀಪ ಹಚ್ಚಿಡ್ತಿ ಎಷ್ಟು ಸಂತೋಷ ಕೊಡ್ತಾ ಇರುತ್ತೆ. ಹಾಗೆ ದೇವರ ಪಾದದ ಉಗುರು ಒಂದೊಂದು ವಿಶೇಷವಾಗಿರತಕ್ಕಂಥ ದೀಪ. ಆ ದೀಪ ಕದಲುತ್ತಾ ಇರೋ ಕಾಲಕ್ಕೆ ಒಂದು ಕಾಂತಿ, ಕದಲದೇ ಇರೋ ಕಾಲಕ್ಕೆ ಅದೊಂದು ಸಂತೋಷ ಆನಂದ ಆಗ್ತಾ ಇರುತ್ತೆ. ಅದಕ್ಕೆ ನಖ ದೀಪದ ಬೆಳಗಿನಲ್ಲಿ, ನಖವನ್ನ ದೀಪ ಅಂತ ಯಾಕೆ ಹೇಳಿದ್ರು ಅಂತ ಸ್ವಲ್ಪ ಮತ್ತು ಅರಕಂದ್ರು. ದೀಪ ಅಂದ್ರೆ ಅದಕ್ಕೊಂದು ಆಶ್ರಯ ಪ್ರಣತಿ ಬೇಕು, ಅದಕ್ಕೆ ಎಣ್ಣೆ ಬೇಕು, ಅದಕ್ಕೆ ಬತ್ತಿ ಬೇಕು, ಬೆಂಕಿ ಬೇಕು, ಉರಿತಾ ಇರಬೇಕು. ಅದಕ್ಕೊಂದು ದೇವರ ಪಾದ ನಖ, ಪಾದದ ಉಗುರು ಅದೊಂದು ದೀಪ. ಹೇಗೆ ಉರಿಯುತ್ತೆ ಅಂದರೆ ಅವರವರ ಕರ್ಮದ ಬತ್ತಿಯಂತೆ ಹೇಗಿದೆ ಆ ಬತ್ತಿ, ಹಾಗೆ ಅವರವರ ವಿಶೇಷವಾದ ಸ್ವಭಾವವೆಂಬ ಅಲ್ಲಿ ಬತ್ತಿಯೇ ಸ್ವಭಾವ ಅಂತ ಇಟ್ಟುಕೊಳ್ತೀರಾ, ಎಣ್ಣೆ ನಿಮ್ಮ ಕರ್ಮ ಅಂತ ಆಗುತ್ತೆ. ಎಣ್ಣೆಯೇ ಸ್ವಭಾವ ಅಂತೀರಾ, ಬತ್ತಿ ವಿಶೇಷವಾದ ಕರ್ಮ ಆಗುತ್ತೆ. ಒಟ್ಟಾರೆ ಕರ್ಮ ಸ್ವಭಾವ ಎರಡರ ಸಮ್ಮೇಳನವೇ ದೀಪ. ಅಲ್ಲಿ ಉರಿಯತಕ್ಕಂಥ ಬೆಂಕಿ ಯಾವುದು? ನಿನ್ನ ಕರುಣ. ಅದು ಮೂರು ಸೇರಿದಾಗ ಆನಂದ ಆಗ್ತಾ ಇರುತ್ತೆ. ಆಪವರ್ಗವೇ ಒಲ್ಲೆ ಅನುದೀನ ನಿನ್ನ ನಖ ದೀಪದ ಬೆಳಕಿನಲ್ಲಿ ಲೊಲ್ಲಾಡಿಸೋ ಶ್ರೀ ಪರಮಾತ್ಮನೇ ಹೇಳ್ತಾರೆ. ಶ್ರೀ ಪರಮಾತ್ಮನೇ, ಶ್ರೀ ಲಕ್ಷ್ಮೀದೇವಿಗೆ ಪರಮಾತ್ಮನೇ ಒಳಗೆ ವಿಶೇಷವಾಗಿ ಸರ್ವೇಂದ್ರಿಯ ವ್ಯಾಪಾರವನ್ನು ಮಾಡಿಸ್ತಕ್ಕಂಥವನೇ ಶ್ರೀ ಪರಮಾತ್ಮನೇ. ಶ್ರೀ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳೊಳಗಿದ್ದು ನಿಯಾಮಕನಾದವ ನೀನೇ. ಯಾರಿಗೆ? ನನಗೆ ಮಾತ್ರ ಅಲ್ಲ, ಲಕ್ಷ್ಮೀದೇವಿಗೂ. ಶ್ರೀ ಎಂಬ ಶಬ್ದಕ್ಕೆ ಲಕ್ಷ್ಮಿ ಅಂತ ಹೆಸರು, ಶ್ರೀ ಎಂಬ ಶಬ್ದಕ್ಕೆ ಇಂದ್ರಿಯಗಳು ಅಂತ ಹೆಸರು. ಅದಕ್ಕೆ ಪರಮ ಆತ್ಮ, ಆತ್ಮ ಅಂದ್ರೆ ನಿಯಾಮಕ ಸ್ವಾಮಿ, ಆತ್ಮ ಅಂದ್ರೆ ಮಮ ಸ್ವಾಮಿ, ಹರಿರ ನಿತ್ಯಂ ಸರ್ವಸ್ಯ ಬದಿರೇವಚ, ನೀನೇ ಪರಮಾತ್ಮ. ಪರಮ ಆತ್ಮ ಅಂದ್ರೆ ಟಾಪ್ಮೋಸ್ಟ್ ನಿಯಾಮಕ ನೀನೇ. ಶ್ರೀ ಪರಮಾತ್ಮನೇ ನಿನ್ನಲ್ಲಿ ವಿಶ್ವಾಸವ ಹುಟ್ಟುವಂತೆ ಸದಾ ಮತಿ ಪಾಲಿಸೋ. ನಿನ್ನ ನಖಧೀಧಿತಿ, ಆ ನಖದ ಬೆಳದಿಂಗಳಲ್ಲಿ ನಾನು ಲೋಲಾಡಬೇಕಾದರೆ ಏನು ಬೇಕು ನನಗೆ? ಮೊದಲು ನಿನ್ನಲ್ಲಿ ವಿಶ್ವಾಸ ಬರಬೇಕು. ಬುಡವೇ ಇಲ್ಲದಿದ್ರೆ ಹೇಗೆ? ನಿನ್ನಲ್ಲೇ ವಿಶ್ವಾಸ ಇಲ್ಲದಿದ್ರೆ ನಿನ್ನ ದರ್ಶನ ಹೇಗಾಗುತ್ತೆ? ನಿನ್ನ ಪಾದ ದರ್ಶನ ಹೇಗಾಗುತ್ತೆ? ಅದಕ್ಕೆ ಒಂದಕ್ಕೊಂದು 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 ಕನೆಕ್ಷನ್ ಕೊಡ್ತಾ ಬರ್ತಾ ಇದ್ದಾರೆ ನೋಡಿ. ಭೂಪಾಲನಾಗುವುದು ಎಂದೆಂದಿಗೂ ಅಲ್ಲೇ ಕೌಪಿನ ವಿರಳಿ ನನಗೆ ಸಂತತ್ತ ಸ್ವಾಮಿ, ಕೌಪಿನ ಕೊಡು ನಂಗೆ ಸಾಕು ಅಂದ್ರು. ಹೌದಾ, ಕೌಪಿನ ಸಾಕ ಅಂದ್ರೆ ಕೌಪಿನ ಅಂದ ಅರ್ಥ ಏನು ಗೊತ್ತಾ ಅಂದ್ರು. ಅಂದ್ರೆ ಕೋಪಾವೇ ಬೇರರಿಸಿ ಕಿತ್ತಿ ಕಡೆಗೆ ಮಾಡು ಕಾಪಾಡು, ಇದೇ ನಿನ್ನ ಬೇಡಿ ಕೊಂಬೆ, ಇದೇ ಕೌಪಿನ ಅಂದ್ರೆ ಏನು? ಕೋಪವನ್ನ ಕಿತ್ತಿ ಬೇರರಿಸಿ ಕಿತ್ತು ಬಿಟ್ರೆ ಅದೇ ಕೌಪಿನ ಧಾರಣೆ ಮಾಡು, ಶಾಂತರಾಗಿ. ಹೌದಾ, ಆ ಶಾಂತತೆ ಬರಬೇಕಾದ್ರೆ ಕೌಪಿನ ಬರಬೇಕಾದ್ರೆ ಏನ್ ಬೇಕು? ತಾಪತ್ರ ಎಂಗಳು ತಾಳುವಂತೆ ಪ್ರೇರಿಸಿ. ಏನು ತಾಪಗಳು ಬರ್ತಾ ಇರುತ್ತೆ, ತಡ್ಕೊಳ್ಳ ಶಕ್ತಿ ಕೊಡು. ಇಷ್ಟೇ ನೋಡಿ, ನಾವು ಅನ್ಕೊಂತೀವಿ ಇವರೆಲ್ಲ ದೊಡ್ಡ ದೊಡ್ಡವರು, ತಪಸ್ವಿಗಳು, ಮಹಾನುಭಾವರೆಲ್ಲ, ನಾವು ಸಣ್ಣ ಸಣ್ಣವರು, ಅದಕ್ಕೆ ನಮಗೆಲ್ಲ ತೊಂದರೆಗಳಿರುತ್ತೆ, ಅವ್ರಿಗೇನಿರಲ್ಲ, ಅವ್ರಿಗಿನ್ನ ಜಾಸ್ತಿ ಇರುತ್ತೆ. ತಡ್ಕೊಂಬೋದು ತಾಕತ್ತಿರುತ್ತೆ, ನಮ್ಗೆ ತಡ್ಕೊಳ್ಲಿಕ್ಕೆ ಆಗಲ್ಲ. ನಾವು ತಡ್ಕೊಳ್ಲಿಕ್ಕೆ ಆಗಲ್ಲ, ಆದ್ದರಿಂದ ಹಾರಿ ಹಾರಿ ಹಪ್ಪಳ ಥರ ಆಗೋಗ್ಬಿಡ್ತಾ ಇರ್ತೀವಿ. ಅವರು ತಡ್ಕೊಂಡು ಸಂತೋಷವಾಗಿರ್ತಾರೆ. ತಾಳುವಿಕೆ ಬೇಕಪ್ಪ, ತಡ್ಕೋಬೇಕದು. ಅದು ಹೇಳ್ತಾ ಇದ್ದಾರೆ, ತಾಪತ್ರಯಂಗಳು ತಾಳುವಂತೆ ಪ್ರೇರಿಸಿ ಆಪತ್ತು ಕಾಲಕ್ಕೆ ಧೈರ್ಯ ನೀಯೋ. ಆಪತ್ತು ಕಾಲಕ್ಕೆ ಏನು ಎಲ್ಲ ಕಡೆಯಿಂದ ತೊಂದರೆಗಳು ಒಂದಿದ್ದ ಕಾಲಕ್ಕೆ ನೀನೇ ಧೈರ್ಯ ಹರಿ, ನಿನ್ನಲ್ಲಿ ಭಕ್ತಿ ಕೊಡು, ವಿಶ್ವಾಸ ಕೊಡು ಹರಿಯೇ. ಇಷ್ಟು ಹೇಳಿ ಈ ರೀತಿಯಾಗಿರತಕ್ಕಂಥ ತಾಪತ್ರಯಗಳು ತಾಳಬೇಕಾದರೆ, ಆಪತ್ತು ಕಾಲಕ್ಕೆ ಧೈರ್ಯ ಬರಬೇಕಾದರೆ ಒಂದು ಶಕ್ತಿ ಬೇಕಲ್ಲ. ಅದು ಯಾವುದು? ಆಪ ವರ್ಗವೇ ಒಲ್ಲೆ, ನನಗೆ ಮೋಕ್ಷನೂ ಬೇಡ. ನಿನ್ನ ನಖ ಅನುದೀನ, ನಿನ್ನ ನಖ ದೀಪದ ಬೆಳಕಿನಲ್ಲಿ ಲೋಲಾಡಿಸೋ. ಅಂದರೆ ತಾಪತ್ರಯಗಳು ತಾಳುವಂಥ ತಾಕತ್ತು ನಮಗೆ ಬೇಕಾದರೆ ದೇವರ ಪಾದದ ನಖದ ಚಂದ್ರಿಕೆಯಲ್ಲಿ ನಾವು ಸದಾ ಇದ್ದರೆ ತಾಪತ್ರಯಗಳು ತಾಳುವ ತಾಕತ್ತು ಬರುತ್ತೆ. ಒಂದಕ್ಕೊಂದು ಕನೆಕ್ಷನ್. ಅವಾಗೆಲ್ಲ ಹಾಗಾದರೆ ನಮ್ಮೊಳಗೆ ಆ ದೇವರ ವಿಶೇಷವಾದ ಪಾದದ ಉಗುರಿನಿಂದ ಬೆಳಕು ನಮಗೆ ಕಾಣಿಸಬೇಕಾದರೆ ಏನು ಬೇಕು? ದೇವರ ಮೇಲೆ ವಿಶ್ವಾಸ ಬೇಕು. ಬುಡವೇ ಹೊರಟೋಯ್ತು ವಿಶ್ವಾಸವೇ ಇಲ್ಲದಿದ್ದರೆ. ಹೇಳ್ತಾರೆ, ಶ್ರೀ ಪರಮಾತ್ಮನೇ ನಿನ್ನಲ್ಲಿ ವಿಶ್ವಾಸ ವಾಪುಟ್ಟುವಂತೆ ಸದಾ ಮತಿಪಾಲಿಸೋ. ಸದಾ ನಿನ್ನಲ್ಲಿ ವಿಶ್ವಾಸ ಬರುವಂತೆ ನೀನೇ ಕೊಡಬೇಕಪ್ಪ. ಇಲ್ಲೆಲ್ಲ ಕಡೆ ಸರೆಂಡರೆನ್ಸ್, ಸರೆಂಡರ್ ಆಗ್ತದೆ. ಏನಂತ, ನೀ ಸ್ವತಂತ್ರ, ನೀ ಕೊಟ್ಟರೆ ನನಗೆ ವಿಶ್ವಾಸ ಬರುತ್ತೆ, ನೀ ಕೊಟ್ಟರೆ ನಿನ್ನ ನಖದ ಬೆಳಕಿನಲ್ಲಿ ನಾನು ಲೋಲಾಡೋದಾಗುತ್ತೆ, ನೀನು ತಡ್ಕೊಳ್ಳುವ ತಾಕತ್ತು ಕೊಟ್ಟರೆ ತಡ್ಕೊಳ್ಳುತ್ತೀನಿ ತಾಪತ್ರಯ. ಅಪತ್ತು ಕಾಲಕ್ಕೆ ನೀ ಧೈರ್ಯ ಕೊಟ್ಟರೆ ಇರುತ್ತೋ, ನೀ ಕೋಪ ಬೇರರಿಸಿ ಕಿತ್ತಿ ಕಡೆಗೆ ಮಾಡಿದರೆ ಹೋಗುತ್ತೆ. ಕೌಪೀನ ಕೊಟ್ಟರೆ ಕೌಪೀನ ಹರಿಯೇ, ನಿನ್ನಧೀನ ನಾನು. ನೋಡಿ, ಎಲ್ಲ ಒಂದೊಂದು 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 ಪುಷ್ಪದಂತೆ ಒಂದು ನುಡಿ ಬರ್ತಾ ಇದ್ರೆ ಎಲ್ಲ ಪುಷ್ಪಗಳ ಮಧ್ಯೆ ಹೋಗತಕ್ಕಂಥ ಯಾವುದು ಈ ಸೂತ್ರ ದಾರದಂತೆ ಒಂದೇ ಒಂದು ನಿನ್ನಧೀನ ನಿನ್ನಧೀನ ಇದೇ ಮಂತ್ರ ಬರ್ತಾ ಇದೆ. ನೀ ಸ್ವತಂತ್ರ, ನಾನು ಅಸ್ವತಂತ್ರ, ನಿನ್ನಧೀನ ಹರಿ, ನೀ ಮಾಡಿಸಿದಂತೆ ಇದ್ದೇನೆ. ಮುಂದೆ ಹೇಳ್ತಾರೆ, ಶ್ರೀ ಪರಮಾತ್ಮನೇ ನಿನ್ನಲ್ಲಿ ವಿಶ್ವಾಸವ ಪುಟ್ಟುವಂತೆ ಸದಾ ಮತಿ ಪಾಲಿಸೋ. ಪಾಪ ಮಾರ್ಗಕ್ಕೆ ಎನ್ನ ಕೆಡಹಲಾಗದು ಚೆನ್ನ, ಉಪಾಯ ನಿನ್ನದೊಂದೇ ನಾಮಗತಿಗೆ. ನನ್ನ ಪಾಪ ಮಾರ್ಗಕ್ಕೆ ಹಾಕಬಾರದು, ನಿನ್ನಲ್ಲಿ ವಿಶ್ವಾಸ ಬರುವಂತೆ ಆಗ್ಬೇಕು. ಇಷ್ಟೆಲ್ಲದಕ್ಕೂ ದೇವ ಅಂದ, ನಿನ್ನ ಪಾಪ ಮಾರ್ಗಕ್ಕೆ ಹಾಕಬಾರ್ದ? ನಾನು ಹಾಕೋದು ಯಾಕೆ ಅಂದ್ರೆ ನನಗೆ ಬೇಕಂತ ಹಾಕ್ತೀನೇನು, ನಾನಾಗಿ ಹಾಕ್ತೇನೆ ನಿನ್ನ ಪಾಪ ಮಾರ್ಗಕ್ಕೆ. ನಿನ್ನದೇ ಹಿಂದಿನ ಕರ್ಮ ಕೂತಿದೆ, ನಿನ್ನದೇ ಹಿಂದಿನ ಕರ್ಮ ಕೂತಿದೆ. ಆ ಹಿಂದಿನ ಕರ್ಮಕ್ಕೆ ತಕ್ಕಂತೆ ನಾನು ನಿನ್ನ ಬುದ್ಧಿ ಪ್ರೇರಣೆ ಮಾಡಬೇಕಲ್ಲ, ಅದಕ್ಕೆ ನಿನ್ನ ಪಾಪ ಮಾರ್ಗಕ್ಕೆ ನಾನು ಹಾಕಬೇಕು ನಿಂದೇ ಕರ್ಮಾನುಸಾರ. ಹೌದು, ನಂದೇ ಕರ್ಮಾನುಸಾರ ನೀ ಕಟ್ಕೊಡ್ತಾ ಇದ್ದೀಯಪ್ಪ ಪಾಪ ಮಾರ್ಗ, ಮತ್ತೆ ಆ ಹಿಂದಿನ ಕರ್ಮವೆಲ್ಲ ಕಳೆದು ಹೋಗ್ಬಿಟ್ರೆ ನಂಗೇನು ಮಾಡಲ್ಲ ನೀನು, ಆ ಕರ್ಮ ಕಳೆಯೋ ಮಾರ್ಗ ತೋರೋ. ಅದಕ್ಕೆ ಹೇಳ್ತಾರೆ, ನನ್ನನ್ನ ಪಾಪ ಮಾರ್ಗಕ್ಕೆ ಕೆಡಹೋದು ಯಾವುದು ಅಂದ್ರೆ ನೀನು ಸುಮ್ಮನೆ ಅಷ್ಟೇ, ನಂದೇ ಕರ್ಮ, ಅದು ತೆಗಿಬೇಕು ಅಂದ್ರೆ ನೀನೇ ಗತಿ. ಹೇಗೆ? ನಿನ್ನದೊಂದೇ ನಾಮ ಉಪಾಯ ಗತಿಗೆ. ಆ ಶಬ್ದ ಹೇಗೆ ಬರ? ಉಪಾಯ ನಿನ್ನದೊಂದೇ ನಾಮ ಗತಿಗೆ. ನಿನ್ನದು ಒಂದೇ ನಾಮ ಗತಿಗೆ ಉಪಾಯ. ತಲೆ ಕೆಟ್ಟು ಹೋಗುತ್ತೆ. ಯಾವ ನಾಮ? ಯಾವ ನಾಮ ಗತಿಗೆ ಹೇಳ್ತಾ ಇದ್ದಾರೆ? ಸದ್ಗತಿ ಆಗಬೇಕಾದ್ರೆ ಇವೆಲ್ಲ ಬರಬೇಕಾದ್ರೆ ನಿನ್ನ ಇಷ್ಟು ನಾಮಗಳಲ್ಲಿ ಈ ನಾಮ ಬೇಕಪ್ಪ ಅಂತಾರೆ. ಯಾವ ನಾಮ ಹೇಳ್ರಿ? ಬೇಕಾದಷ್ಟು ಕೂತೀವಿ. ಯಾವ್ದು ಲ್ಯಾಟ್ರಿ ಹಾಕೋಣ? ನಮ್ ಪಾಂಡಿತ್ಯ ಅಲ್ಲ, ನಾವು ಸುಳಾದಿಗಳು ಕೇಳಿದ ಪಾಂಡಿತ್ಯ, ಶಾಸ್ತ್ರಗಳು ಓದಿದ ಪಾಂಡಿತ್ಯ ಎಲ್ಲ ಇಲ್ಲಿ ಹಾಕಿ ಯಾವ ಒಂದು ನಾಮ ಅಂದ್ರೆ ಯಾವ್ದು ತೆಗಿಯೋಣ ನಾಮದಲ್ಲಿ ಅಂತ ಕೇಳ್ತಾರೆ. ಮಿಕ್ಕ ನಾಮಗಳೆಲ್ಲ ಆಪ್ಷನ್ಸ್ ಅಂದ್ರೆ ಹೇಳು ಅಥವಾ ಅದು ಹೇಳು ಅಥವಾ ಈ ನಾಮ ಹೇಳು ಆ ನಾಮ ಹೇಳು. ಓಕೆ, ಕೆಲ್ತ. ಆದರೆ ಹೇಳಲೇಬೇಕಾದ ನಾಮ ಒಂದು ಏನಾದ್ರೂ ಇದೆಯಾ? ಕಂಪಲ್ಸರಿ ಹೇಳಲೇಬೇಕು ಅಂತ ಅಂತ ನಾಮ ಯಾವ್ದಾದ್ರು ಇದೆಯಾ? ಯಾವ್ದಪ್ಪ ಅಂತ ನಾಮ ಕೇಳ್ತಾರೆ. ಗೋಪಾಲ ಕೃಷ್ಣ ಅಂತ ಅವರು ಉತ್ತರ ಕೊಡ್ತಾರೆ. ಯಾಕೆ? ಕಲಿಯುಗದಲ್ಲಿ ಹುಟ್ಟಿದವರು ಕಂಪಲ್ಸರಿಯಾಗಿ ನೆನೆಯಬೇಕಾದ ನಾಮ ಕೃಷ್ಣ. ದ್ವಾಪರ ಯುಗದಲ್ಲಿ ಹುಟ್ಟಿದವರು ಕಂಪಲ್ಸರಿಯಾಗಿ ನೆನೆಯಬೇಕಾದ ನಾಮ ರಾಮ. ಯಾಕೆ? ನಿಯಮವಿದೆ, ದೇವರೇ ಇಟ್ಟ ನಿಯಮ. ಆಯಾ ಯುಗದವರು ಆ ಹಿಂದಿನ ಯುಗದ ದೇವರ ಮೂರ್ತಿ, ಅವತಾರ ಮೂರ್ತಿಯನ್ನ ನೆನೆಯಬೇಕು. ಅವರೇ ಕೊಡ್ತಾರ ಆನ್ಸರ್. ಅಲ್ಲಿ ನಾವು ತಲೆ ತಲೆ ಚಚ್ಕೋಬೇಕಾಗಿಲ್ಲ. ಅಲ್ಲೇ ಗೊತ್ತಾಗುತ್ತೆ ನಮ್ಮ ಪಾಂಡಿತ್ಯ ಯಾವ ಪಾಠ ಇದೆ ಅಂತೇಳಿ. ಆಗ ಈಗ ಏನು ಪ್ರಚಂಡ ಬುದ್ಧಿ ಅದಲ್ವೋ? ಅದಕ್ಕೆ ಹೇಳ್ತಾರೆ, ಒಳಗೆ ದೆವ್ವ ಕೂತಿರುತ್ತೆ, ನನಗ್ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ ಅಂತ. ಅದೊಂದು ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ. ಅದಕ್ಕೆ ಹೇಳ್ತಾರೆ, ಉಪಾಯ ನಿನ್ನದೊಂದೇ ನಾಮ ಗತಿಗೆ. ಯಾರು ಅಂದ್ರೆ ವಿಜಯದಾಸರ ಕಟ್ಟಿಯಲ್ಲಿ ಒಳಗೆ ಕೂತಿರತಕ್ಕಂಥ ಅದ್ಭುತ ಲಲಿತ ಸೌಂದರ್ಯ ಮೂರ್ತಿ ನೋಡ್ರಿ. ಬೇಕಾದ ಆಕಾರ ಎಷ್ಟು ಚೆನ್ನಾಗಿ, ಆ ಕೈ ಕಾಲು ಚೆನ್ನಾಗಿ. ಆ ಗೋಪಾಲಕೃಷ್ಣ ಹೇಗಿದ್ದಾನೆ ವಿಜಯದಾಸರ ವೃಂದಾವನ, ಆ ಕಟ್ಟೆ ಒಳಗಿರತಕ್ಕಂಥ ಆ ಗೋಪಾಲಕೃಷ್ಣ ಮೂರ್ತಿ ಇದ್ದಾನಲ್ಲ, ಆತನ ಹೇಳ್ತಾರೆ ಗೋಪಾಲಕೃಷ್ಣ. ಎಲ್ಲಿ ಬೇಕಾದ್ರೆ ನೋಡಿ, ಬಿಂಬ ಅಂತ ಎಲ್ಲಿ ಬಂದರೆ ವಿಜಯದಾಸರು ಅಲ್ಲಿ ಕೃಷ್ಣನ ಮೂರ್ತಿ ಚಿಂತನೆ ಮಾಡ್ತಾ ಬರ್ತಾರೆ. ಗೋಪಾಲ ಕೃಷ್ಣನಮ್ಮ ವಿಜಯ ವಿಠಲ. ಅವಾಗ ಎಲ್ಲ ರೂಪಗಳೊಂದು, ಏ ನಾ ಬೇಡೇನೋ ಅಂದ್ರೆ ನಾನಾ ರೂಪನೇ. ಅದಕ್ಕೆ ಎಲ್ಲ ರೂಪಗಳು ನಿನ್ನಲ್ಲೇ ಬಂತಪ್ಪ. ಗೋಪಾಲ ಕೃಷ್ಣನಮ್ಮ ವಿಜಯ ವಿಠಲ, ನೀನೇ ವಿಜಯಪ್ರದ ವಿಠಲನಯ್ಯ. ವಿದಾ ಜ್ಞಾನೇನ ಠಾನ್ ಶೂನ್ಯಾನ್ ಲಾತಿ ಗೃಹಾತೀತಿ ವಿಠಲ. ಜ್ಞಾನ ಶೂನ್ಯರಾದವರನ್ನ ಹತ್ತಿರ ಕರೆದು ರಕ್ಷಣೆ ಮಾಡುತ್ತೆ, ಆದ್ದರಿಂದ ನಿನ್ನ ವಿಠಲ ಅಂದ್ರು. ವಿಜಯವನ್ನೇ ಕೊಡ್ತೀಯಪ್ಪ. ಗೋಪಾಲ ಕೃಷ್ಣನಮ್ಮ ವಿಜಯ ವಿಠಲ. ಅವಾಗಂದ್ರು ಹಾಗಾದ್ರೆ ದೇವರ ರೂಪಗಳ ಮಧ್ಯೆ ಭೇದ ಎಡಿಸಿದಂಗಾಯ್ತಲ್ಲಯ್ಯ, ಎಲ್ಲ ರೂಪಗಳಲ್ಲಿ ಈ ಒಂದು ನಾಮ ಜಾಸ್ತಿ ಅಂತ ಹೇಳಿದಂಗಾಯ್ತಲ್ಲ ಅಂದ್ರೆ ನಾನಾ ರೂಪನೇ. ಎಲ್ಲಾ ರೂಪಗಳು ವಿಜಯದಾಸರ ಮಾತು ನಮ್ಗೆ ಅರ್ಥ ಆಗ್ತಾ ಇಲ್ಲಲ್ಲ, ಅರ್ಥ ಮಾಡಿಸ್ತೇನೆ. ಗೋಪಾಲಕೃಷ್ಣ ಅಂದ್ರೆ ದ್ವಾಪರ ಯುಗದಲ್ಲಿರುವ ಕೃಪ ಅಲ್ಲ. ದೇವರ ರೂಪಗಳೆಷ್ಟು? ಅನಂತ ರೂಪಗಳು. ಹೌದಾ? ಅನಂತ ರೂಪಗಳಲ್ಲಿ ಯಾವ ರೂಪಕ್ಕೆ ಯಾವ ಹೆಸರು? ಇದು ಅರ್ಥ ಆದ್ರೆ ನಿಮಗೆ ಮ್ಯಾಕ್ಸಿಮಮ್ ಬ್ಲಾಸ್ಟ್ ಆಗ್ಬಿಡುತ್ತೆ ತಲೆ. ಯಾವ ರೂಪಕ್ಕೆ ಯಾವ ಹೆಸರು ಅಂತ. ದೇವರ ಒಂದೊಂದು ಹೆಸರು ಅನಂತ ರೂಪಗಳಿಗೂ ಒಂದೊಂದು ಹೆಸರಿದೆ. ಅನಂತ ರೂಪಗಳಿಗೂ ರಾಮ ತಗೊಳ್ಳಿ, ವಿಶ್ವನ ಹೆಸರೇ ರಾಮ, ತೈಜಸನ ಹೆಸರೇ ರಾಮ, ಪ್ರಾಜ್ಞನ ಹೆಸರು ರಾಮ. ಅದೇನ್ರಿ ವಿಶ್ವ ತೈಜಸ ಪ್ರಾಜ್ಞ ಅಂತ ಇದ್ದಾರೆ, ಅದು ರಾಮನ. ಹೌದು, ರಮಯತೀತಿ ರಾಮ, ವಿಶ್ವ ಸಂತೋಷ ಕೊಡ್ತಾನೆ, ತೈಜಸ ಸಂತೋಷ ಕೊಡ್ತಾನೆ, ಪ್ರಾಜ್ಞ ಸಂತೋಷ ಕೊಡ್ತಾನೆ, ಅನಂತ ರೂಪಗಳು ಸಂತೋಷ ಕೊಡುತ್ತವೆ. ಅದಕ್ಕೆ ಎಲ್ಲ ರೂಪಗಳು ರಾಮ, ಎಲ್ಲ ರೂಪಗಳು ಕರ್ಷತಿ ಸೆಳೆದು ಹಾಕುತ್ತೆ. ಆದ್ದರಿಂದ ಎಲ್ಲ ರೂಪಗಳು ಕೃಷ್ಣ, ಆದ್ದರಿಂದ ಎಲ್ಲ ಹೆಸರುಗಳು ದೇವರ ಹೆಸರುಗಳೆಷ್ಟು? ಅನಂತ. ಹೌದಾ? ಅನಂತ ನಾಮ, ಅನಂತ ನಾಮ ಒಂದೊಂದು ರೂಪಕ್ಕೆ ಒಂದೊಂದು ಹೆಸರು ಪ್ರಕಾರ ಅನಂತ ನಾಮಗಳಾಯ್ತ ಅಲ್ಲ, ಒಂದೊಂದು ರೂಪಕ್ಕೂ ಅನಂತ ನಾಮಗಳೇ. ಎಲ್ಲ ನಾಮಗಳು ಎಲ್ಲ ರೂಪಕ್ಕೂ ಸರಿ ಹೋಗುತ್ತೆ. ಹಾಗಾದ್ರೆ ಗೋಪಾಲ ಕೃಷ್ಣ ಅಂತ ಹೇಳಿದುಕೊಳ್ಳೆ ಯಾರು ರೂಪ ಅಂದ್ರೆ, ಎಲ್ಲ ರೂಪಗಳಿಗೂ ಗೋಪಾಲ ಕೃಷ್ಣ ಅಂತಲೇ ಹೆಸರು. ಅಲ್ಲಿ ಇಷ್ಟೇ ಅಂತ್ಯ, ಫಿಕ್ಸ್ಡ್ ಮೆಂಟಾಲಿಟಿ ಇಲ್ಲ ಇಲ್ಲಿ. ಗೋಪಾಲ ಕೃಷ್ಣ ನಮ್ಮ ವಿಜಯ ವಿಠಲ. ಅವಾಗ ಯಾರಂದ್ರು ಅಂದ್ರೆ ಅದು ಯಾವ ರೂಪನು? ನಾನಾ ರೂಪನೇ ಸರ್ವದಾ ಟಾಪ್ಮೋಸ್ಟ್ ಸಾಧನೆ. ಇನ್ನ ಸಾಧನೆ ಅಂದ್ರೆ ಏನು ಅಂದ್ರೆ ಇದೇ, ಇದು ಬಿಟ್ಟರಿಲ್ಲ ಅಂತ ಹೇಳ್ತಾರೆ. ಮನಸ್ಸು ನಿನ್ನದಾಗಲಿ, ಸರ್ವದಾ ಮನಸ್ಸು ನಿನ್ನದಾಗಲಿ ಹರಿ. ಇದರೊಳಗೆ ಇಡೀ ಭಾಗವತ ಸುತ್ತಾಗ್ತಾ ಇದೆ, ಇಡೀ ಭಾಗವತ ಸುತ್ತಾಗ್ತಾ ಇದೆ. ಶಯಾನ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್ ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತ ಸರ್ವದಾ. ಎದ್ರು ಕೂತರು ನಿಂತರು ಮಲಗಿದ್ರು ತಿರುಗಾಡಿದ್ರು ತಿಂತಾ ಇದ್ರು ಕುಡಿಯುತ್ತಾ ಇದ್ರು ನೋಡ್ತಾ ಇದ್ರು ಕೇಳ್ತಾ ಇದ್ರು ಮೂಸಿ ನೋಡ್ತಾ ಇದ್ರು ಸ್ಪರ್ಶ ಮಾಡ್ತಾ ಇದ್ರು ತಿರುಗಾಡ್ತಾ ಇದ್ರು ಪಂಚ ಜ್ಞಾನೇಂದ್ರಿಯ ವ್ಯಾಪಾರ ಆಗುವಾಗ, ಪಂಚ ಕರ್ಮೇಂದ್ರಿಯ ವ್ಯಾಪಾರ ಆಗುವಾಗ ನಿನ್ನ ನನ್ನ ಮನಸ್ಸು ಸರ್ವದಾ ನಿನ್ನದಾಗಲಿ, ನಿನ್ನಲ್ಲಿ ಇರಲಿ. ಹೇಗೆ ಸರ್ವದಾ ಮನಸ್ಸು ನಿನ್ನದಾಗಲಿ ಅಂದ್ರೆ ಹೇಗೆ ಅಂದ್ರೆ, ನೀನೇ ನನ್ನಲ್ಲಿ ವದನಾದ ಮೇಲೆ ವದನ, ಶ್ರೋತ್ರದ ಮೇಲೆ ಶ್ರೋತ್ರ, ನಯನಾದ ಮೇಲೆ ನಯನ, ಈ ಕ್ರಮದಿಂದಲಿ ತನು ಸಮಸ್ತದಲ್ಲಿ ಹರಿತನ್ನ ಅಂಗದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ. ಕ್ಷೋಣಿಯೊಳಗೆ ಈ ರೂಪ ಅನಪೇಕ್ಷದಿಂದ ತನುವು ನಿಲ್ಲದಯ್ಯ ವಿಧಿಗಾದರು. ಇಂಥ ವಿರಾಟ್ ರೂಪದಿಂದ ನನ್ನ ಸುತ್ತು ಇದ್ದು ಎಬ್ಬಿಸೋನು ನೀನೇ, ಕೂಡ್ಸೋನು ನೀನೇ, ಮಲಗಿಸೋನು ನೀನೇ, ತಿರುಗಾಡ್ಸೋನು ನೀನೇ, ಊಟ ಮಾಡಿಸೋನು ನೀನೇ, ನೀನು ಮಾಡಿಸಿದ್ರೆ ಮಾಡ್ತಾ ಇದ್ದೀನಿ, ನೀನು ಮಾಡಿಸಿದ್ರೆ ಮಾಡ್ತಾ ಇದ್ದೀನಿ ಅಂತ ವಿರಾಟ್ ರೂಪಿ ಹರಿಯೇ, ನನ್ನ ಸುತ್ತು ಇರತಕ್ಕಂತಹ ಸ್ವಾಮಿ ನಿನ್ನಲ್ಲಿ ಸರ್ವದಾ ಮನಸ್ಸು ನಿನ್ನದಾಗಲಿ. ನಿನ್ನದಾಗಲಿ ಅಂದ್ರೆ ಅರ್ಥ, ಇದು ನಿನ್ನ ಅಧೀನದ್ದು ಎಂಬ ಎಚ್ಚರ ಪೂರ್ವಕವಾಗಿ ನಿನ್ನ ಪಾದದಲ್ಲಿರಲಿ ಹರಿಯೇ ಅಂತ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಪುನಃ 11 ಗಂಟೆಗೆ ಸೇರೋಣ. 10 ರಿಂದ 11 ಗಂಟೆವರೆಗೂ ಗರುಡ ಪುರಾಣ, 11 ರಿಂದ 12 ಗಂಟೆವರೆಗೂ ಈ ಪ್ರವಚನ ಇರುತ್ತೆ. ಸಂಜೆ ಮಾಮೂಲಾಗಿ 4 ಗಂಟೆಯಿಂದ ಎಲ್ಲ ಪ್ರವಚನಗಳಿರುತ್ತೆ.